ಅಧ್ಯಾಯ 18. ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ. ಶ್ರೀ ಸೂತಮುನಿಗಳು ಹೀಗೆ ಹೇಳಿದರು: ಅದ್ಭುತ ಕಾರ್ಯ ಮಾಡುವಂತಹ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ದಯೆಯಿಂದಾಗಿ ಮಹಾರಾಜ ಪರೀಕ್ಷಿತನು ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ ದ್ರೋಣಪುತ್ರನ ಅಸ್ತ್ರದ ದಾಳಿಗೆ ತುತ್ತಾಗಿಯೂ ಉರಿದು ಹೋಗಲಿಲ್ಲ. ಪರೀಕ್ಷಿತ ಮಹಾರಾಜನು ಸದಾಕಾಲವೂ ದೇವೋತ್ತಮ ಪರಮಪುರುಷನಿಗೆ ಪ್ರಜ್ಞಾಪೂರ್ವಕವಾಗಿ ಶರಣಾಗತನಾಗಿದ್ದುದರಿಂದ ಬ್ರಾಹ್ಮಣ ಕುಮಾರನ ಕೋಪದ ಕಾರಣವಾಗಿ ತನ್ನನ್ನು ಕಚ್ಚಲಿರುವ ನಾಗಪಕ್ಷಿಯ ಬಗ್ಗೆ ಅವನು ಭಯಗೊಳ್ಳಲಿಲ್ಲ, ಭೀತಿ ಸಮ್ಮೋಹಿತನೂ ಆಗಲಿಲ್ಲ. ಮುಂದೆ ತನ್ನ ಸಂಗಾತಿಗಳನ್ನೆಲ್ಲ ತ್ಯಜಿಸಿ ರಾಜನು ವ್ಯಾಸಪುತ್ರನಿಗೆ ತನ್ನನ್ನು ಶಿಷ್ಯನನ್ನಾಗಿ ಅರ್ಪಿಸಿಕೊಂಡನು. ತನ್ಮೂಲಕ ದೇವೋತ್ತಮ ಪರಮಪುರುಷನ ನೈಜ ಸ್ಥಿತಿಯನ್ನು ಅರಿತುಕೊಳ್ಳಲು ಅವನು ಸಮರ್ಥನಾದನು. ಇದಕ್ಕೆ ಕಾರಣವೇನೆಂದರೆ, ವೇದ ಮಂತ್ರಗಳು ಯಾರನ್ನು ಕುರಿತು ಹಾಡುತ್ತಿವೆಯೋ ಅಂತಹ ದೇವೋತ್ತಮ ಪರಮಪುರುಷನ ದಿವ್ಯ ಚರಿತೆಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡಿರುವವರು ಮತ್ತು ಯಾವಾಗಲೂ ಭಗವಂತನ ಪಾದ ಕಮಲಗಳ ಸ್ಮರಣೆಯಲ್ಲಿ ನಿರತರಾದವರು ತಮ್ಮ ಜೀವನದ ಅಂತಿಮ ಗಳಿಗೆಯಲ್ಲಿ ಕೂಡ ತಪ್ಪು ಗ್ರಹಿಕೆಗಳನ್ನು ಹೊಂದುವುದು ಸಾಧ್ಯವಿಲ್ಲ. ಎಲ್ಲಿಯವರೆಗೆ ಅಭಿಮನ್ಯುವಿನ ಶ್ರೇಷ್ಠನೂ ಸಮರ್ಥನೂ ಆದ ಪುತ್ರನು ಜಗತ್ತಿನ ಚಕ್ರವರ್ತಿಯಾಗಿರುವನೋ ಅಲ್ಲಿಯವರೆಗೆ ಕಲಿಪುರುಷನ ವ್ಯಕ್ತಿತ್ವವು ಪ್ರವರ್ಧಮಾನವಾಗುವುದು ಸಾಧ್ಯವೇ ಇಲ್ಲ. ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಯಾವತ್ತು ಈ ಭೂಮಿಯನ್ನು ತ್ಯಜಿಸಿದನೋ ಅವತ್ತೇ ಆ ಕ್ಷಣವೇ ಎಲ್ಲ ಬಗೆಯ ಅಧಾರ್ಮಿಕ ಕಾರ್ಯಗಳನ್ನು ಪ್ರೋತ್ಸಾಹಿಸುವ ಕಲಿಪುರುಷನು ಈ ಜಗತ್ತಿನಲ್ಲಿ ಪ್ರವೇಶ ಮಾಡಿದನು. ಪುಷ್ಪಸಾರವನ್ನು ಮಾತ್ರ ಸ್ವೀಕರಿಸುವ ದುಂಬಿಗಳಂತೆ ಮಹಾರಾಜ ಪರೀಕ್ಷಿತನು ವಸ್ತುಸ್ಥಿತಿಯನ್ನು ಅರಿತವನಾಗಿದ್ದನು. ಈ ಕಲಿಯುಗದಲ್ಲಿ ಒಳ್ಳೆಯ ಸಂಗತಿಗಳು ಕೂಡಲೇ ಸತ್ಪರಿಣಾಮವನ್ನು ಉಂಟು ಮಾಡುತ್ತವೆ ಎಂಬುದು ಅವನಿಗೆ ಗೊತ್ತಿತ್ತು. ಅಮಂಗಲ ಕಾರ್ಯಗಳು ಆಚರಣೆ ಮಾಡಿದಾಗ ಮಾತ್ರ ಪರಿಣಾಮ ಬೀರುತ್ತವೆ ಎಂಬುದೂ ಅವನಿಗೆ ತಿಳಿದಿತ್ತು. ಆದ ಕಾರಣ ಕಲಿಪುರುಷನ ಬಗ್ಗೆ ಅವನು ಯಾವತ್ತೂ ಅಸೂಯಾಪರನಾಗಿರಲಿಲ್ಲ. ಅಜ್ಞರಿಗೆ ಮಾತ್ರ ಕಲಿಪುರುಷನು ತುಂಬಾ ಸಮರ್ಥನಾಗಿ ಕಾಣುತ್ತಾನೆ. ಆದರೆ ಆತ್ಮ ಸಂಯಮಿಗಳು ಕಲಿಯ ಬಗ್ಗೆ ಯಾವುದೇ ಬಗೆಯಲ್ಲಿ ಭಯಪಡುವ ಅಗತ್ಯವಿಲ್ಲ ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಭಾವಿಸಿದ್ದನು. ಹುಲಿಯಂತೆ ಸಮರ್ಥನಾಗಿದ್ದ ರಾಜನು ಮೂರ್ಖ ಮತ್ತು ಬೇಜವಾಬ್ದಾರಿ ವ್ಯಕ್ತಿಗಳ ರಕ್ಷಣೆಯನ್ನು ತಾನು ವಹಿಸಿಕೊಂಡಿದ್ದನು. ಹೇ ಋಷಿಗಳೇ, ನೀವು ಹೇಳಿದಂತೆ ಪುಣ್ಯವಂತನಾದ ಪರೀಕ್ಷಿತ ಮಹಾರಾಜನ ಚರಿತ್ರೆಗೆ ಸಂಬಂಧಿಸಿದಂತೆ ಭಗವಾನ್ ಕೃಷ್ಣನ ಕಥಾನಕಗಳ ಎಲ್ಲ ಅಂಶಗಳನ್ನು ನಾನು ನಿಮಗೀಗ ವಿವರಿಸಿದ್ದೇನೆ. ಜೀವನದಲ್ಲಿ ಸಮಗ್ರ ಪರಿಪೂರ್ಣತೆಯನ್ನು ಸಾಧಿಸಬಯಸುವವರು ಅದ್ಭುತವಾಗಿ ಕಾರ್ಯನಿರ್ವಹಿಸುವ ದೇವೋತ್ತಮ ಪರಮಪುರುಷನ ದಿವ್ಯವಾದ ಕಾರ್ಯಗಳನ್ನು ಮತ್ತು ಗುಣಗಳನ್ನು ಕುರಿತ ಎಲ್ಲ ಪ್ರಕರಣಗಳನ್ನು ವಿನೀತ ಭಾವದಿಂದ ಶ್ರವಣ ಮಾಡಬೇಕು. ಸನ್ಮುನಿಗಳು ಹೇಳಿದರು: ಸೌಮ್ಯರಾದ ಹೇ ಸೂತಮುನಿಗಳೇ, ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ನೀವು ತುಂಬಾ ಸೊಗಸಾಗಿ ವರ್ಣಿಸುತ್ತಿರುವುದರಿಂದ ನೀವು ಅನೇಕ ವರ್ಷಗಳ ಕಾಲ ಜೀವಿಸಿ ಶಾಶ್ವತ ಕೀರ್ತಿಯನ್ನು ಪಡೆಯಿರಿ. ಮರ್ತ್ಯರಾದ ನಮಗೆ ಇದು ಸಾಕ್ಷಾತ್ ಅಮೃತದಂತಿದೆ. ಇದೀಗ ನಾವು ಹೋಮಾಗ್ನಿ ರೂಪದಲ್ಲಿ ನಮ್ಮ ಕಾಮ್ಯಕರ್ಮದ ಆಚರಣೆಯನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಮ್ಮ ಕ್ರಿಯೆಗಳಲ್ಲಿ ಅನೇಕ ಲೋಪಗಳಿರುವುದರಿಂದ ಅಂತಿಮ ಫಲದ ಬಗ್ಗೆ ನಮಗೆ ಯಾವುದೇ ನಿಶ್ಚಯವಿಲ್ಲ. ಹೋಮಧೂಮದಿಂದ ನಮ್ಮ ದೇಹಗಳು ಕಪ್ಪಾಗಿವೆ. ಆದರೆ ನೀವು ವಿತರಿಸುತ್ತಿರುವ ದೇವೋತ್ತಮ ಪರಮಪುರುಷ ಗೋವಿಂದನ ಪಾದ ಕಮಲಗಳ ಅಮೃತದಿಂದ ನಾವು ವಾಸ್ತವವಾಗಿ ಸಂತುಷ್ಟರಾಗಿದ್ದೇವೆ. ಮುಕ್ತಿಯೊಂದಿಗೆ ಹೋಲಿಸುವುದು ಸಾಧ್ಯವಿಲ್ಲ. ಹೀಗಿರುವಾಗ ಮೃತ್ಯುವಿಗೆ ಬದ್ಧರಾದ ವ್ಯಕ್ತಿಗಳಿಗೆ ಉದ್ದೇಶಿತವಾಗಿರುವ ಲೌಕಿಕ ಸಮೃದ್ಧಿ ರೂಪದ ಐಹಿಕ ಫಲಗಳ ಬಗ್ಗೆ ಹೇಳಬೇಕಾದ್ದೇನು? ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು, ಗೋವಿಂದನು ಎಲ್ಲ ಮಹಾಜೀವಿಗಳಿಗೂ ಏಕಮಾತ್ರ ಆಶ್ರಯನು. ಆತನ ದಿವ್ಯ ಗುಣಗಳನ್ನು, ಯೋಗ ಶಕ್ತಿಯನ್ನು ಹೊಂದಿರುವ ಶಿವಬ್ರಹ್ಮರಂತಹ ಮಹಾತ್ಮರು ಕೂಡ ಅಳೆಯಲಾರರು. ಅಮೃತ ರಸಪಾನ ಮಾಡುವುದರಲ್ಲಿ ಪರಿಣತನಾದವನು ಭಗವಾನ್ ಕೃಷ್ಣನ ಕಥೆಗಳನ್ನು ಎಷ್ಟು ಕೇಳಿದರೆ ತಾನೇ ಸಂಪೂರ್ಣ ತೃಪ್ತಿಯನ್ನು ಪಡೆದಾನು? ಹೇ ಸೂತಮುನಿಗಳೇ, ನೀವು ಪ್ರಾಜ್ಞರು ಮತ್ತು ಭಗವಂತನ ಶುದ್ಧ ಭಕ್ತರು. ಏಕೆಂದರೆ ದೇವೋತ್ತಮ ಪರಮಪುರುಷನೇ ನಿಮ್ಮ ಸೇವೆಯ ಪ್ರಧಾನ ವಿಷಯವಾಗಿದ್ದಾನೆ. ಆದುದರಿಂದ ಎಲ್ಲ ಬಗೆಯ ಲೌಕಿಕ ಗ್ರಹಿಕಗಳಿಗೆ ಅತೀತವಾದ ಭಗವಂತನ ಲೀಲೆಗಳನ್ನು ದಯವಿಟ್ಟು ನಮಗೆ ವಿವರಿಸಿ. ನಾವು ಅಂತಹ ಸಂದೇಶಗಳನ್ನು ಸ್ವೀಕರಿಸಲು ಕಾತರರಾಗಿದ್ದೇವೆ. ಹೇ ಸೂತ ಮುನಿಗಳೇ, ಮೋಕ್ಷದಲ್ಲಿ ಬುದ್ಧಿಯು ನೆಲೆಗೊಂಡ ಪರೀಕ್ಷಿತ ಮಹಾರಾಜನು ಯಾವ ಕಥೆಗಳ ಶ್ರವಣದಿಂದ ಪಕ್ಷಿರಾಜನಾದ ಗರುಡನಿಗೆ ಆಶ್ರಯವಾದ ಭಗವಂತನ ಪಾದ ಕಮಲಗಳನ್ನು ಪಡೆದನೋ ಆ ಕಥೆಗಳನ್ನು ದಯವಿಟ್ಟು ವರ್ಣಿಸಿ. ವ್ಯಾಸಪುತ್ರರಿಂದ ಶ್ರೀಲ ಶುಕಮುನಿಗಳಿಂದ ವರ್ಣಿಸಲ್ಪಟ್ಟ ಕಥೆಗಳು ಅವು. ಆದುದರಿಂದ ಅನಂತನಾದ ಭಗವಂತನ ಕಥೆಗಳನ್ನು ದಯವಿಟ್ಟು ನಮಗಾಗಿ ನಿರೂಪಿಸಿ. ಏಕೆಂದರೆ ಅವು ನಿರ್ಮಲಗೊಳಿಸುವಂತಹವು ಮತ್ತು ಶ್ರೇಷ್ಠವಾದವು. ಅವನ್ನು ಪರೀಕ್ಷಿತ ಮಹಾರಾಜನಿಗೆ ಹೇಳಲಾಗಿದೆ. ಅಲ್ಲಿ ಭಕ್ತಿಯೋಗ ತುಂಬಿರುವುದರಿಂದ ಶುದ್ಧ ಭಕ್ತರಿಗೆ ತುಂಬಾ ಪ್ರಿಯವಾಗಿವೆ. ಶ್ರೀ ಸೂತಮುನಿಗಳು ಹೀಗೆ ಹೇಳಿದರು: ಹೇ ದೇವ, ನಾವು ಮಿಶ್ರವರ್ಣದಲ್ಲಿ ಹುಟ್ಟಿದವರಾದರೂ ಜ್ಞಾನದಲ್ಲಿ ಮುಂದುವರಿದ ಶ್ರೇಷ್ಠರನ್ನು ಕೇವಲ ಸೇವಿಸಿ ಮತ್ತು ಅನುಸರಿಸಿದ್ದರಿಂದಲೇ ಹುಟ್ಟಿನಿಂದ ಕೆಳಸ್ತರದವರಾಗಿದ್ದು ಮೇಲುಸ್ತರಕ್ಕೆ ಉನ್ನತಿ ಪಡೆದಿದ್ದೇವೆ. ಅಂತಹ ಮಹಾತ್ಮರೊಂದಿಗೆ ಮಾತನಾಡಿದರೂ ಸಾಕು, ಕೆಳವರ್ಗದಲ್ಲಿ ಜನಿಸಿದ್ದರಿಂದ ಉಂಟಾಗಿರುವ ಎಲ್ಲ ಅನರ್ಹತೆಗಳನ್ನು ತಕ್ಷಣವೇ ನಿವಾರಿಸಿಕೊಂಡು ಶುದ್ಧೀಕರಣಗೊಳ್ಳಬಹುದು. ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತನ ಪುಣ್ಯ ನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದದ್ದೇನು? ಶಕ್ತಿಯಲ್ಲಿ ಅಪರಿಮಿತನಾದ ಮತ್ತು ಗುಣಗಳಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ಭಗವಂತನು, ದೇವೋತ್ತಮ ಪರಮಪುರುಷನು ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರೂ ಕೂಡ ಅವನನ್ನು ಸಂಪೂರ್ಣವಾಗಿ ವಿವರಿಸಲಾರರು. ಮಹಾಮಹಾದೇವತೆಗಳು ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯ ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಲ್ಲದೆ ಪರಮ ಪ್ರಭುವೆಂದು ಕರೆಸಿಕೊಳ್ಳಲು ಬೇರೆ ಯಾರು ತಾನೇ ಅರ್ಹರು? ಬ್ರಹ್ಮನು ಶಿವನಿಗೆ ಪೂಜಾರ್ಹವಾದ ವಸ್ತುವಾಗಿ ನೀಡಲು ಶ್ರೀಕೃಷ್ಣನ ಪಾದ ನಖಗಳಿಂದ ಉದ್ಭವಿಸಿದ ನೀರನ್ನು ಸಂಗ್ರಹಿಸಿದನು. ಈ ನೀರೇ ಗಂಗೆ. ಶಿವನೂ ಸೇರಿದಂತೆ ಇಡೀ ವಿಶ್ವವನ್ನು ಪುನೀತಗೊಳಿಸುತ್ತಿದೆ. ಪರಮಪ್ರಭು ಶ್ರೀಕೃಷ್ಣನಲ್ಲಿ ಅನುರಕ್ತರಾದ ಆತ್ಮ ಸಂಯಮಿಗಳು ಜಡ ದೇಹ ಮತ್ತು ಸೂಕ್ಷ್ಮ ಮನಸ್ಸು ಒಳಗೊಂಡಂತೆ ಭೌತಿಕ ಅನುರಕ್ತಿಯ ಜಗತ್ತನ್ನು ಇದ್ದಕ್ಕಿದ್ದಂತೆಯೇ ತ್ಯಾಗ ಮಾಡಿ ವೈರಾಗ್ಯ ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯಲು ಹೊರಟು ಹೋಗುತ್ತಾರೆ. ಹಾಗೆ ಹೋಗುವವರನ್ನು ಅಹಿಂಸೆ ಮತ್ತು ವೈರಾಗ್ಯಗಳು ತಾವಾಗಿಯೇ ಹಿಂಬಾಲಿಸುತ್ತವೆ. ಸೂರ್ಯನಷ್ಟು ನಿರ್ಮಲ ತೇಜಸ್ವಿಗಳಾದ ಓ ಋಷಿಗಳೇ, ವಿಷ್ಣುವಿನ ದಿವ್ಯ ಲೀಲೆಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವರ್ಣಿಸಲು ಪ್ರಯತ್ನಿಸುತ್ತೇನೆ. ತಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಆಕಾಶದಲ್ಲಿ ಹಕ್ಕಿಗಳು ಹಾರುವಂತೆ ವಿದ್ವಾಂಸರಾದ ಭಕ್ತರು ಭಗವಂತನನ್ನು ತಮ್ಮ ಅರಿವಿಗೆ ದಕ್ಕಿದಷ್ಟು ವರ್ಣಿಸುತ್ತಾರೆ. ಒಂದಾನೊಂದು ಕಾಲದಲ್ಲಿ ಮಹಾರಾಜ ಪರೀಕ್ಷಿತನು ಬಿಲ್ಲು ಬಾಣಗಳೊಂದಿಗೆ ಕಾಡಿನಲ್ಲಿ ಬೇಟೆಯಲ್ಲಿ ತೊಡಗಿದ್ದನು. ಅವನು ಮೃಗಗಳನ್ನು ಹಿಂಬಾಲಿಸುವಾಗ ತುಂಬಾ ದಣಿದು ಹಸಿವು ಮತ್ತು ಬಾಯಾರಿಕೆಯಿಂದ ಬಾಧಿತನಾದನು. ನೀರಿನ ತಟಾಕವೊಂದನ್ನು ಅವನು ಹುಡುಕುತ್ತಿರುವಾಗ ಸುಪ್ರಸಿದ್ಧನಾದ ಶಮೀಕ ಋಷಿಗಳ ಆಶ್ರಮವನ್ನು ಪ್ರವೇಶಿಸಿದನು ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಮೌನವಾಗಿ ಕುಳಿತಿದ್ದ ಋಷಿಗಳನ್ನು ನೋಡಿದನು. ಮುನಿಯ ಇಂದ್ರಿಯಗಳು, ಉಸಿರು, ಮನಸ್ಸು, ಬುದ್ಧಿ ಎಲ್ಲವೂ ಭೌತಿಕ ಕಾರ್ಯಗಳನ್ನು ನಿಗ್ರಹಿಸಿದ್ದು ಗುಣಾತ್ಮಕವಾಗಿ ಪರತತ್ವನಿಗೆ ಸಮಾನವಾದ ದಿವ್ಯ ನೆಲೆಯನ್ನು ಸಾಧಿಸಿದ್ದ ಮುನಿಯು ಮೂರು ಸ್ಥಿತಿಗಳಿಂದ, ಜಾಗೃತಿ, ಸ್ವಪ್ನ ಮತ್ತು ಸುಷುಪ್ತಿಗಳಿಂದ ವಿಮೋಚಿತನಾಗಿ ಯೋಗ ಸಮಾಧಿಯಲ್ಲಿದ್ದನು. ಧ್ಯಾನಮಗ್ನನಾಗಿದ್ದ ಮುನಿಯು ಕೃಷ್ಣಾಜಿನವನ್ನು ಧರಿಸಿದ್ದನು. ನೀಳವಾಗಿದ್ದು ಜಡೆಗಟ್ಟಿದ ಕೂದಲು ಅವನ ದೇಹವನ್ನೆಲ್ಲ ಆವರಿಸಿತ್ತು. ಬಾಯಾರಿಕೆಯಿಂದ ಗಂಟಲು ಒಣಗಿದ ರಾಜನು ಮುನಿಯನ್ನು ನೀರು ಬೇಕೆಂದು ಕೇಳಿದನು. ಆಸನ, ಸ್ಥಳ, ಪಾನೀಯ, ಮಧುರವಚನ ಇವುಗಳಿಂದ ತನ್ನನ್ನು ಔಪಚಾರಿಕವಾಗಿ ಸ್ವಾಗತಿಸದ ಕಾರಣ ತನ್ನನ್ನು ಉಪೇಕ್ಷಿಸಲಾಗಿದೆ ಎಂದು ರಾಜನು ಭಾವಿಸಿದನು ಮತ್ತು ಆ ಭಾವನೆಯಿಂದ ಕೋಪಯುಕ್ತನಾದನು. ಹೇ ಬ್ರಾಹ್ಮಣರೇ, ಬ್ರಾಹ್ಮಣ ಋಷಿಯ ಬಗ್ಗೆ ರಾಜನಿಗೆ ಉಂಟಾದ ಕೋಪ ಮತ್ತು ಅಸೂಯೆಗಳು ಪೂರ್ವ ಸಂಭೂತವಾಗಿರಲಿಲ್ಲ. ಹಸಿವೆ ಮತ್ತು ಬಾಯಾರಿಕೆಗಳು ಆ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದವು. ಹಾಗೆ ಅವಮಾನಿತನಾದ ರಾಜನು ಹಿಂದಿರುಗುವಾಗ ಸತ್ತ ಹಾವೊಂದನ್ನು ತನ್ನ ಬಿಲ್ಲಿನಿಂದ ಎತ್ತಿ ಋಷಿಯ ಭುಜದ ಮೇಲೆ ಹಾಕಿದನು. ಆಮೇಲೆ ತನ್ನ ಅರಮನೆಗೆ ಹಿಂತಿರುಗಿದನು. ಹಿಂತಿರುಗಿದ ಬಳಿಕ ರಾಜನು ಆ ಋಷಿಯು ಇಂದ್ರಿಯಗಳನ್ನು ಏಕಾಗ್ರಗೊಳಿಸಿ ಕಣ್ಣು ಮುಚ್ಚಿ ನಿಜವಾಗಿ ಧ್ಯಾನಮಗ್ನನಾಗಿದ್ದನೋ ಅಥವಾ ತನಗಿಂತ ಕಡಿಮೆ ಅಂತಸ್ತಿನ ಕ್ಷತ್ರಿಯ ರಾಜನನ್ನು ಸ್ವಾಗತಿಸುವ ಸನ್ನಿವೇಶದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಸಮಾಧಿಯನ್ನು ನಟಿಸಿದನೋ ಎಂದು ತನ್ನೊಳಗೆ ವಿಚಾರ ವಿಮರ್ಶೆ ನಡೆಸಿದನು. ಬ್ರಾಹ್ಮಣ ಕುಮಾರನು ತುಂಬಾ ತೇಜಸ್ವಿಯೂ ಆದ ಮಗನೊಬ್ಬನು ಆ ಋಷಿಗೆ ಇದ್ದನು. ಆ ಹುಡುಗನು ಅನನುಭವಿಗಳಾದ ಇತರ ಹುಡುಗರೊಂದಿಗೆ ಆಟವಾಡುತ್ತಿರುವಾಗ ರಾಜನಿಂದ ತನ್ನ ತಂದೆಗೆ ಉಂಟಾದ ಬಾಧೆಯನ್ನು ತಿಳಿದು ತಕ್ಷಣವೇ ಹೀಗೆ ನುಡಿದನು. ಬ್ರಾಹ್ಮಣ ಕುಮಾರನಾದ ಶೃಂಗಿಯು ಹೀಗೆ ನುಡಿದನು. ಸೇವಕರು ಪಾಲಿಸಬೇಕಾದ ತತ್ವಗಳನ್ನು ತೊರೆದು ಕಾಗೆಗಳಂತೆ ಮತ್ತು ಬಾಗಿಲು ಕಾಯುವ ನಾಯಿಗಳಂತೆ ತಮ್ಮ ಯಜಮಾನರ ವಿರುದ್ಧ ಪಾಪಾಚರಣೆಯಲ್ಲಿ ತೊಡಗಿರುವ ಕ್ಷತ್ರಿಯ ವರ್ಗದ ಪಾಪಗಳನ್ನು ನೋಡಿರಿ. ಕ್ಷತ್ರಿಯ ವರ್ಣದ ವಂಶಜರು ನಿಶ್ಚಿತವಾಗಿಯೂ ಕಾವಲು ನಾಯಿಗಳೆಂದು ನಿರೂಪಿತರಾಗಿದ್ದಾರೆ. ಅವರಿರಬೇಕಾದುದು ಬಾಗಿಲ ಬಳಿ. ಯಾವ ಆಧಾರದ ಮೇಲೆ ನಾಯಿಗಳು ಮನೆಯೊಳಗೆ ಪ್ರವೇಶಿಸಿ ತಮ್ಮ ಒಡೆಯನೊಂದಿಗೆ ಅವನ ತಟ್ಟೆಯಲ್ಲಿಯೇ ಊಟ ಮಾಡಲು ತಮ್ಮ ಅರ್ಹತೆಯನ್ನು ಸಾಧಿಸಬಹುದು? ದೇವೋತ್ತಮ ಪರಮಪುರುಷನು, ಪ್ರತಿಯೊಬ್ಬನ ಪರಮಪಾಲಕನು ಆದ ಶ್ರೀಕೃಷ್ಣ ನಿರ್ಗಮಿಸಿದ್ದಾನೆ. ನಮ್ಮ ರಕ್ಷಕನು ಹೊರಟು ಹೋಗಿರುವ ಕಾರಣ ಈ ಉದ್ಧತರು ವರ್ಧಿಸುತ್ತಿದ್ದಾರೆ. ಆದುದರಿಂದಲೇ ನಾನೇ ಈ ವಿಷಯವನ್ನು ಕೈಗೆತ್ತಿಕೊಂಡು ಅವರನ್ನು ದಂಡಿಸುತ್ತೇನೆ. ನನ್ನ ಶಕ್ತಿಯನ್ನು ನೋಡುತ್ತೀರಿ. ಕೋಪದಿಂದ ಕೆಂಪಾದ ಕಣ್ಣುಳ್ಳ ಋಷಿಕುಮಾರನು ತನ್ನ ಕ್ರೀಡಾ ಸಂಗಾತಿಗಳೊಂದಿಗೆ ಮಾತನಾಡುತ್ತಾ ಕೌಶಿಕಾ ನದಿಯ ಜಲವನ್ನು ಸ್ಪರ್ಶಿಸಿ ಮುಂದಿನಂತೆ ಮಾತಿನ ಸಿಡಿಲುಗಳನ್ನು ಪ್ರಯೋಗಿಸಿದನು. ಆ ಬ್ರಾಹ್ಮಣ ಕುಮಾರನು ರಾಜನನ್ನು ಹೀಗೆ ಶಪಿಸಿದನು. ಇಂದಿನಿಂದ ಸರಿಯಾಗಿ ಏಳನೇ ದಿನ ಒಂದು ಸರ್ಪ ಪಕ್ಷಿಯು ನನ್ನ ತಂದೆಯನ್ನು ಅವಮಾನಿಸಿ ಶಿಷ್ಟಾಚಾರವನ್ನು ಭಂಗ ಮಾಡಿದ ಆ ವಂಶದ ಅತ್ಯಂತ ಕಳಂಕಪ್ರಾಯನಾದವನನ್ನು ಪರೀಕ್ಷಿತ ಮಹಾರಾಜನನ್ನು ಕಚ್ಚುತ್ತದೆ. ಬಾಲಕನು ಆಮೇಲೆ ಆಶ್ರಮಕ್ಕೆ ಹಿಂದಿರುಗಿ ತನ್ನ ತಂದೆಯ ಕೊರಳಲ್ಲಿದ್ದ ಹಾವನ್ನು ಕಂಡನು ಮತ್ತು ದುಃಖದಿಂದ ದೊಡ್ಡ ಧ್ವನಿಯಲ್ಲಿ ರೋಧಿಸಿದನು. ಹೇ ಬ್ರಾಹ್ಮಣರೇ, ಅಂಗಿರಾಮುನಿಯ ವಂಶದಲ್ಲಿ ಹುಟ್ಟಿದ್ದ ಆ ಋಷಿಯು ತನ್ನ ಪುತ್ರನ ರೋದನವನ್ನು ಕೇಳಿ ನಿಧಾನವಾಗಿ ಕಣ್ಣು ತೆರೆದು ತನ್ನ ಕೊರಳಲ್ಲಿದ್ದ ಸತ್ತ ಹಾವನ್ನು ನೋಡಿದನು. ಅವನು ಸತ್ತ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನನ್ನು ಕುರಿತು ಅವನ ಅಳುವಿನ ಕಾರಣವೇನೆಂದೂ, ಯಾರಾದರೂ ಅವನಿಗೆ ತೊಂದರೆ ಉಂಟು ಮಾಡಿದರೆ ಎಂದೂ ಕೇಳಿದನು. ಆಗ ಮಗನು ಏನು ನಡೆಯಿತು ಎಂಬುದನ್ನು ತನ್ನ ತಂದೆಗೆ ವಿವರಿಸಿದನು. ಸಕಲ ಮಾನವರಲ್ಲಿ ಶ್ರೇಷ್ಠನಾಗಿದ್ದ ಆ ರಾಜನು ಶಿಕ್ಷಾರ್ಹನಲ್ಲವಾಗಿದ್ದರೂ ತನ್ನ ಮಗನಿಂದ ಶಪಿತನಾದನು ಎಂಬುದನ್ನು ತಂದೆಯು ತನ್ನ ಕುಮಾರನಿಂದ ಕೇಳಿದನು. ಋಷಿಯು ಮಗನನ್ನು ಅಭಿನಂದಿಸಲಿಲ್ಲ, ಬದಲಾಗಿ ಹೀಗೆ ಹೇಳುತ್ತಾ ಪಶ್ಚಾತ್ತಾಪ ಪಡತೊಡಗಿದನು. ಅಯ್ಯೋ, ಎಂತಹ ಮಹಾಪಾಪ ಕಾರ್ಯವು ನನ್ನ ಮಗನಿಂದ ನಡೆಯಿತಲ್ಲ! ಕ್ಷುಲ್ಲಕವಾದ ತಪ್ಪಿಗಾಗಿ ರಾಜನಿಗೆ ಬಹುದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ.
ಎಲೈ ಪುತ್ರನೇ, ನಿನ್ನ ಬುದ್ಧಿಯು ಅಪ್ರಬುದ್ಧವಾದುದು. ಆದುದರಿಂದಲೇ ನಿನಗೆ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದ ದೇವೋತ್ತಮ ಪುರುಷನಿಗೆ ಸಮಾನನಾದ ರಾಜನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಅವನಿಗೆ ಸಮಾನ ಎಂಬಂತೆ ರಾಜನನ್ನು ಕಾಣತಕ್ಕದ್ದಲ್ಲ. ರಾಜನ ಅಪಾರ ತೇಜಸ್ಸಿನಿಂದ ರಕ್ಷಿತರಾಗಿ ರಾಜ್ಯದ ಪ್ರಜೆಗಳು ಸಂಪದ್ಭರಿತರಾಗಿ ಜೀವಿಸುತ್ತಾರೆ.
ನನ್ನ ಪ್ರಿಯ ಪುತ್ರನೇ, ರಾಜರು ರಥಚಕ್ರಧಾರಿಯಾದ ಭಗವಂತನನ್ನು ಪ್ರತಿನಿಧಿಸುತ್ತಾರೆ. ರಾಜಪದ್ಧತಿಯು ನಾಶವಾದಾಗ ಇಡೀ ಜಗತ್ತು ಕಳ್ಳಕಾಕರಿಂದ ತುಂಬಿ ಹೋಗುತ್ತದೆ. ಆ ಕಳ್ಳಕಾಕರು ಚದುರಿದ ಕುರಿಗಳಂತಿರುವ ಅರಕ್ಷಿತ ಪ್ರಜೆಗಳನ್ನು ಒಮ್ಮೆಗೆ ನಾಶ ಮಾಡುತ್ತಾರೆ. ರಾಜಪದ್ಧತಿಯನ್ನು ರದ್ದುಗೊಳಿಸಿದ ಕಾರಣ ಕಳ್ಳಕಾಕರು ಜನರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ. ಆಗ ದೊಡ್ಡ ಸಾಮಾಜಿಕ ಗ್ಲಾನಿ ಉಂಟಾಗುತ್ತದೆ, ಜನರು ಕೊಲೆಯಾಗುತ್ತಾರೆ, ಹಲ್ಲೆಗೆ ಒಳಗಾಗುತ್ತಾರೆ, ಪಶುಗಳು ಮತ್ತು ಸ್ತ್ರೀಯರನ್ನು ಅಪಹರಿಸಲಾಗುತ್ತದೆ. ಈ ಎಲ್ಲ ಪಾಪಗಳಿಗೆ ನಾವು ಹೊಣೆಗಾರರಾಗುತ್ತೇವೆ. ಅಂತಹ ಸಮಯದಲ್ಲಿ ವರ್ಣ ಮತ್ತು ಆಶ್ರಮಗಳ ಗುಣಾತ್ಮಕ ಧರ್ಮ ಮತ್ತು ವೇದಾಜ್ಞೆಗಳ ಪ್ರಗತಿಪರ ನಾಗರಿಕತೆಯ ಮಾರ್ಗದಿಂದ ಜನಸಾಮಾನ್ಯರು ಕ್ರಮಕ್ರಮವಾಗಿ ವ್ಯವಸ್ಥಿತವಾಗಿ ಪತನ ಹೊಂದುತ್ತಾರೆ ಮತ್ತು ಇಂದ್ರಿಯ ತುಷ್ಟಿಗಾಗಿ ಆರ್ಥಿಕ ಅಭಿವೃದ್ಧಿಯ ಕಡೆ ಹೆಚ್ಚಾಗಿ ಆಕರ್ಷಿತರಾಗುತ್ತಾರೆ. ಇದರ ಪರಿಣಾಮವಾಗಿ ನಾಯಿ ಮತ್ತು ಕಪಿಗಳಂತಹ ಅನಪೇಕ್ಷಿತ ಜನಸಂಖ್ಯೆ ಬೆಳೆಯುತ್ತದೆ. ಪರೀಕ್ಷಿತ ಚಕ್ರವರ್ತಿಯು ಪುಣ್ಯವಂತನಾದ ರಾಜನಾಗಿದ್ದಾನೆ. ಸುವಿಖ್ಯಾತನಾದ ಆತ ದೇವೋತ್ತಮ ಪರಮಪುರುಷನ ಪ್ರಥಮ ಪಂಕ್ತಿಯ ಭಕ್ತನಾಗಿದ್ದಾನೆ. ಅವನು ರಾಜರಲ್ಲಿ ಋಷಿಯಾಗಿದ್ದು ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ್ದಾನೆ. ಅಂತಹ ರಾಜನು ಹಸಿವು ಬಾಯಾರಿಕೆಗಳಿಂದ ಬಳಲಿ ದಣಿದ ಸಂದರ್ಭದಲ್ಲಿ ಶಾಪಾರ್ಹನಾಗುವುದಿಲ್ಲ. ಸಂಪೂರ್ಣವಾಗಿ ಸಕಲ ಪಾಪಗಳಿಂದ ಮುಕ್ತನಾಗಿದ್ದ, ವಿಧೇಯನಾಗಿ ರಕ್ಷಿತನಾಗಬೇಕಿದ್ದ ವ್ಯಕ್ತಿಯನ್ನು ಶಪಿಸಿ ಮಹಾಪಾಪ ಮಾಡಿದ್ದ ಬುದ್ಧಿಹೀನನಾದ ತನ್ನ ಅಪಕ್ವ ಕುಮಾರನನ್ನು ಕ್ಷಮಿಸಬೇಕೆಂದು ಆ ಋಷಿಯು ಸರ್ವವ್ಯಾಪಿಯಾದ ದೇವೋತ್ತಮ ಪರಮ ಪುರುಷನನ್ನು ಪ್ರಾರ್ಥಿಸಿಕೊಂಡನು. ಭಗವದ್ಭಕ್ತರು ಎಷ್ಟು ಸಹನಶೀಲರೆಂದರೆ, ತಮ್ಮನ್ನು ಯಾರಾದರೂ ನಿಂದಿಸಿದರೆ, ವಂಚಿಸಿದರೆ, ಶಪಿಸಿದರೆ, ಕ್ಷೋಭೆಗೆ ಒಳಪಡಿಸಿದರೆ, ಉಪೇಕ್ಷಿಸಿದರೆ, ಕೊನೆಗೆ ಕೊಂದರೂ ಕೂಡ ಅವರು ಎಂದಿಗೂ ಸೇಡಿಗೆ ಪುತ್ರನು ಮಾಡಿದ ಪಾಪಕ್ಕಾಗಿ ವಿಷಾದಿಸಿದನು. ರಾಜನು ತನಗೆ ಮಾಡಿದ್ದ ಅಪಮಾನವನ್ನು ಅವನು ತುಂಬ ಗಂಭೀರವಾಗಿ ಪರಿಗಣಿಸಲಿಲ್ಲ. ಬೇರೆಯವರು ತಮ್ಮನ್ನು ಭೌತಿಕ ಜಗತ್ತಿನ ದ್ವಂದ್ವಗಳಲ್ಲಿ ತೊಡಗಿಸಿದರೂ ಸಾಮಾನ್ಯವಾಗಿ ಆಧ್ಯಾತ್ಮವಾದಿಗಳು ತ್ರಸ್ತರಾಗುವುದಿಲ್ಲ. ಅವರು ಭೋಗಾಸಕ್ತರೂ ಪ್ರಾಪಂಚಿಕ ಸಂಗತಿಗಳಲ್ಲಿ ಆಗುವುದಿಲ್ಲ. ಏಕೆಂದರೆ ಅವರು ಅಧ್ಯಾತ್ಮ ಪ್ರಕ್ರಿಯೆಯಲ್ಲಿ ತೊಡಗಿರುತ್ತಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಪರೀಕ್ಷಿತ ಮಹಾರಾಜನಿಗೆ ಬ್ರಾಹ್ಮಣ ಕುಮಾರನ ಶಾಪ ಎಂಬ 18ನೆಯ ಅಧ್ಯಾಯದ ಅನುವಾದವು